ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತತ್ವಸಾರದ ಸೊಬಗ ಧರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲರತ್ನ ಶ್ರೀ ಗುರು ವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಂಗಳ ಅರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು, ಇದು ಪುಣ್ಯಕಥೆ, ಲೋಕಕ್ಕಿದೆ ಮುಕುತಿಯ ಪಥ, ಇದ ಕೇಳುವವನೇ ಕೃತಾರ್ಥ, ಇದು ಸರ್ವಸಾಧನ ವಿಧುಗಳಿಗೆ ಸಮ್ಮತ, ಮುದವ ನೀವುದು ಕೇಳುವ ಜನಕ್ಕೆ. ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಲಕ್ಷಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಿಸಿ ರಕ್ಷಿಸಲಿ. ನರನೆಂದು ಶೇಷನ ಪೆಸರು, ನಾರಾಯಣನೇ ಮೆರೆವ ಮೂಲರೂಪವೆನಿಪ, ಗುರು ವ್ಯಾಸ ನರೋತ್ತಮ ವಾಯು ದೇವಿ ಲಕುಮಿ ಸರಸ್ವತಿಗೊಂದಿಸಿ ಗ್ರಂಥ ಬರೆಯುವುದು ಗಡ. ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಈ ವೈಕುಂಠ ವರ್ಣನೆಯಲ್ಲಿ ನಾಲ್ಕು ಸಂಧಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಸಂಧಿಯೇ ಮೋಕ್ಷ ಸಂಧಿ. ಆ ಮೋಕ್ಷದ ಬಗ್ಗೆ ತಿಳ್ಕೊಳ್ಬೇಕಾದ ಪ್ರಮೇಯಗಳು ಪ್ರಮುಖವಾದದ್ದು ಯಾವುದು ಅದನ್ನೆಲ್ಲ ಸಂಗ್ರಹಿಸಿ ಮೊದಲನೇ ಸಂಧಿಯಲ್ಲಿ ತಿಳಿಸಿದ್ದಾರೆ. ಈ ನಾಲ್ಕು ಸಂಧಿಗಳಲ್ಲಿ ಮೊದಲನೇ ಸಂಧಿ ಮೋಕ್ಷ ಸಂಧಿ, ಎರಡನೆಯದ್ದು ಲಯ ಸಂಧಿ, ಮೂರನೇ ಸಂಧಿ ಸೃಷ್ಟಿ ಸಂಧಿ, ನಾಲ್ಕನೆಯದ್ದು ಸ್ಥಿತಿ ಸಂಧಿ. ಹೀಗೆ ಮಾಡಿದ್ದಾರೆ. ಇದರ ಉದ್ದೇಶ ಏನು? ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷ ಆ ಕ್ರಮದಲ್ಲಿ ಮಾಡಬಹುದು. ಮೊದಲು ಸೃಷ್ಟಿ, ಸೃಷ್ಟಿಯಾದ ಮೇಲೆ ಸ್ಥಿತಿ, ಅನಂತರದಲ್ಲಿ ಲಯ, ಲಯ ಆದಮೇಲೆ ಮೋಕ್ಷ. ಆದರೆ ಮಾಡುವ ಕ್ರಮದಲ್ಲಿ ಮಾತ್ರ ಮೊದಲು ಮೋಕ್ಷ ಸಂಧಿ, ಆಮೇಲೆ ಲಯ ಸಂಧಿ, ಲಯ ಸಂಧಿ ಆದಮೇಲೆ ಸೃಷ್ಟಿ, ಆಮೇಲೆ ಸ್ಥಿತಿ. ಹೀಗೆ ಯಾಕೆ ಮಾಡಿದ್ದಾರೆ ಅಂದರೆ, ಈ ಸಮಗ್ರ ಗ್ರಂಥ ಇದೆಯಲ್ಲ ವೈಕುಂಠ ವರ್ಣನೆ, ಈ ಕಾವ್ಯವೇ ನಾಲ್ಕು ಸಂಧಿಯ ಕಾವ್ಯ ಅಂತಂದರೆ ನಾಲ್ಕು ಭಗವದ್ ರೂಪದ ಉಪಾಸನೆ ಆಗಬೇಕು. ಇದನ್ನು ಓದಿದರೆ ಒಂದೊಂದರಲ್ಲಿ ಒಂದೊಂದು ಭಗವದ್ ರೂಪದ ಸನ್ನಿಧಾನ. ಪರಮಾತ್ಮನ ರೂಪಗಳು ವ್ಯಕ್ತವಾದದ್ದು ಹೇಗೆ ಅಂದರೆ, ವಾಸುದೇವ ರೂಪ ಮೊದಲು ವ್ಯಕ್ತವಾಯಿತು, ನಾರಾಯಣನಿಂದ ವಾಸುದೇವ ರೂಪ, ಆಮೇಲೆ ಸಂಕರ್ಷಣ ರೂಪ, ಸಂಕರ್ಷಣ ರೂಪ ಆದಮೇಲೆ ಪ್ರದ್ಯುಮ್ನ ರೂಪ, ಆಮೇಲೆ ಅನಿರುದ್ಧ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಈ ನಾಲ್ಕು ಕ್ರಮದಲ್ಲಿ ವ್ಯಕ್ತವಾಯಿತು. ಅದರಲ್ಲಿ ವಾಸುದೇವ ರೂಪ ಮೋಕ್ಷವನ್ನು ಕೊಡ್ತಕ್ಕಂಥ ರೂಪ, ಆದ್ದರಿಂದ ಮೊದಲು ಮೋಕ್ಷ ಸಂಧಿ ಮಾಡಿದರು. ಅದು ವಾಸುದೇವನ ಪ್ರತೀಕ. ವಾಸುದೇವ ಆದ ಮೇಲೆ ಸಂಕರ್ಷಣ ರೂಪ, ಅದು ಲಯವನ್ನು ಮಾಡತಕ್ಕಂಥ, ಸಂಹಾರ ಮಾಡತಕ್ಕ ರೂಪ ಸಂಕರ್ಷಣ ರೂಪ. ಆದ್ದರಿಂದ ಎರಡನೇ ಸಂಧಿ ಲಯ ಸಂಧಿ ಅಂತ ಮಾಡಿದರು. ಮೂರನೇ ರೂಪ ಪ್ರದ್ಯುಮ್ನ ರೂಪ, ವ್ಯಕ್ತವಾದದ್ದು ಭಗವಂತನ ರೂಪ ವ್ಯಕ್ತವಾದ ಕ್ರಮದಲ್ಲಿ ಮೂರನೇದು ಪ್ರದ್ಯುಮ್ನ, ಅದು ಸೃಷ್ಟಿಕರ್ತ ರೂಪ ಪ್ರದ್ಯುಮ್ನ ರೂಪ. ಆದ್ದರಿಂದ ಮೂರನೇ ಸಂಧಿ ಸೃಷ್ಟಿ ಸಂಧಿ ಆಯಿತು. ನಾಲ್ಕನೇ ಸಂಧಿ ಸ್ಥಿತಿ ಸಂಧಿ, ಯಾಕೆ ನಾಲ್ಕನೇ ಅಭಿವ್ಯಕ್ತವಾದ ರೂಪ ಅನಿರುದ್ಧ ರೂಪ, ಅನಿರುದ್ಧ ರೂಪ ಸ್ಥಿತಿಯನ್ನು ಉಂಟು ಮಾಡೋದು. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ನಾಲ್ಕು ರೂಪಗಳಿಗೆ ಅನುಗುಣವಾಗಿ ಅದು ಭಗವಂತನ ಸ್ತೋತ್ರ ರೂಪ ಆಗಬೇಕು. ವಾಸುದೇವನ ಸ್ತೋತ್ರ ಯಾವ ರೀತಿ ಮೋಕ್ಷ ಕೊಡ್ತಾನೆ, ಮೋಕ್ಷದಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾನೆ, ಇದನ್ನೆಲ್ಲ ಚಿಂತನೆ ಮಾಡಿದರೆ ಅದೇ ವಾಸುದೇವನ ಗುಣಗಾನ. ಸಂಹಾರ ಮಾಡುವ ಕ್ರಮ ಅದನ್ನು ತಿಳಿಸಿದ್ದಾರೆ, ಅದು ಸಂಕರ್ಷಣನ ಗುಣಗಾನ ಆಗ್ತದೆ, ಸಂಕರ್ಷಣನ ಸ್ತೋತ್ರ. ಸೃಷ್ಟಿ ಮಾಡುವ ಕ್ರಮ ವರ್ಣಿಸಿದ್ದಾರೆ, ಅದು ಪ್ರದ್ಯುಮ್ನನ ಸ್ತೋತ್ರ. ಆಮೇಲೆ ಸ್ಥಿತಿ ಕ್ರಮ ವರ್ಣಿಸ್ತಾರೆ, ಅದು ಅನಿರುದ್ಧನ ಸ್ತೋತ್ರ. ಹೀಗೆ ನಾಲ್ಕು ಭಗವದ್ ರೂಪದ ಸ್ತೋತ್ರ ಆಗಬೇಕು, ವಾಸುದೇವಾದಿ ರೂಪಗಳ ಗುಣಗಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೋಕ್ಷ ಸೃಷ್ಟಿ, ಮೋಕ್ಷ ಲಯ, ಸೃಷ್ಟಿ ಸ್ಥಿತಿ ಈ ಕ್ರಮದಲ್ಲಿ ಸಂಧಿಗಳನ್ನು ವಾದಿರಾಜ ಶ್ರೀಪಾದಂಗಳವರು ರಚಿಸಿದ್ದಾರೆ. ಮೋಕ್ಷದ ವಿಚಾರ ಹೇಳುವಾಗ ಮೋಕ್ಷದಲ್ಲಿ ಬರುವ ಆನಂದ ಅಂದರೆ ಯಾವುದು? ಸ್ವರೂ ಮುಕ್ತಿರ್ನೈಜ ಸುಖಾನುಭೂತಿ ಅಂತ ಸ್ವರೂಪ ಸುಖದ ಅಭಿವ್ಯಕ್ತಿಯೇ ಮೋಕ್ಷ. ಪ್ರತಿಯೊಬ್ಬ ಜೀವನ ಸಾತ್ವಿಕ ಜೀವರ ಸ್ವರೂಪ ಸುಖ ಸ್ವರೂಪ, ಅವರ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗುವುದೇ ಮೋಕ್ಷ. ಆದರೆ ಮೋಕ್ಷದಲ್ಲಿ ಆನಂದಾನ್ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನಂದ್ಯಾ ವರ್ತ ಮೋದಾಂದಧಾನಾ ಮೃದುಪದ ಮುದಿತೋದ್ಗೀತಕೈ ಸುಂದರೀಣಾಂ ವೃಂದೈರಾವಂದ್ಯ ಮುಕ್ತೇಂದ್ವಹಿ ಮಗು ಮದನಾಹೀಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವಾ. ವಾಯುಸ್ತುತಿಯ ಪ್ರಸಿದ್ಧವಾದ ಈ ಶ್ಲೋಕದಲ್ಲಿ ನಾನಾ ವಿಧವಾದ ವಿಷಯ ಪದಾರ್ಥಗಳಿಂದಲೂ ಕೂಡ, ಅಂದರೆ ಹೂವು, ಬೇರೆ ಬೇರೆ ಸುಗಂಧ, ಸಂಗೀತ ಶ್ರವಣ, ಅದರಿಂದಲೂ ಸುಖ ಆಗ್ತದೆ ಅಂತ ಬಣ್ಣಿಸಿದ್ದ. ಈ ಹೂವಿನ ಸುಗಂಧ, ಪುಷ್ಪದ ಮಾಲೆ ಧರಿಸೋದು ಅದರಿಂದ ಆಗುವ ಸುಖ ಅಂತಂದರೆ ಅದಕ್ಕೆ ವೈಷಯಿಕ ಸುಖ ಅಂತ ಕರೀತಾರೆ. ವಿಷಯ ಪದಾರ್ಥ ಅಂದರೆ ಹೂವು, ಗಂಧ, ಸಂಗೀತ, ಮತ್ತೇನಾದರೂ ನೋಡೋದು, ಪದಾರ್ಥಗಳನ್ನು ತಿನ್ನೋದು, ಹಣ್ಣು ತಿನ್ನೋದು, ಇದೆಲ್ಲ ವಿಷಯ ಪದಾರ್ಥಗಳ ಭೋಗ. ಈ ವಿಷಯ ಪದಾರ್ಥದ ಭೋಗದಿಂದ ಸುಖ ಆಗ್ತದೆ ಅಂತ ಹೇಳಿದರೆ ಅದು ಸ್ವರೂಪ ಸುಖ ಅಲ್ಲ. ವಿಷಯ ಪದಾರ್ಥದ ಸುಖನೇ ಬೇರೆ, ಸ್ವರೂಪ ಸುಖವೇ ಬೇರೆ. ನೋಡಿದಾಗ ಆಗುವ ಆನಂದ, ಕೇಳಿದಾಗ ಆಗುವ ಆನಂದ, ಅದಕ್ಕೆ ವೈಷಯಿಕ ಆನಂದ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳು ವಿಷಯ ಪದಾರ್ಥಗಳು. ಅವುಗಳ ಅನುಭೋಗದಿಂದ ಬಂದ ಆನಂದ ಸ್ವರೂಪ ಆನಂದ ಆಗಲಾರದು. ಆದರೆ ಮೋಕ್ಷದಲ್ಲಿ ಜೀವರಿಗೆ ಸ್ವರೂಪ ಸುಖದೇ ಅದರದ್ದೇ ಅಭಿವ್ಯಕ್ತಿ ಆಗ್ತದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ವಾಯುಸ್ಥಿತಿಯಲ್ಲಿ ಆ ರೀತಿ ವಿಷಯ ಪದಾರ್ಥಗಳಿಂದ ಬರುವ ಆನಂದ ಅಂತ ಅಲ್ಲಿ ಉಂಟು. ಅದೆರಡನ್ನು ಸಮನ್ವಯ ಮಾಡಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮುಕ್ತ ಜೀವರಿಗೆಲ್ಲ ಆಗುವ ಸುಖ ಸ್ವರೂಪ ಸುಖದ್ದೇ ಅನುಭವ. ಆದರೂ ಕೂಡ ಆ ವಿಷಯ ಪದಾರ್ಥಗಳನ್ನು ಅನುಭೋಗಿಸಿದಾಗ ಆನಂದ ಆಗ್ತದೆ ಅಂತಂದರೆ ಸ್ವರೂಪ ಆನಂದವೇ ಅಭಿವ್ಯಕ್ತ ಆಗ್ತದಂತೆ. ಹೊಸ ಆನಂದ ಹುಟ್ಟೋದಲ್ಲ. ಈಗ ಸಂಸಾರದಲ್ಲಿ ನಾವು ಏನಾದರೂ ಒಂದು ಪದಾರ್ಥವನ್ನು ತಿಂದರೆ ಅದೊಂದು ಹುಟ್ಟುತ್ತದೆ ಆನಂದ, ಜನ್ಯ ಆಗ್ತದೆ ಆ ವಿಷಯ ಪದಾರ್ಥದಿಂದ, ಆಹಾರ ಪದಾರ್ಥದಿಂದ ಜನ್ಯ ಆಗ್ತದೆ. ಯಾವುದಾದರೂ ಸಂಗೀತವನ್ನು ಆಲಿಸಿದರೆ ಅದರಿಂದ ಒಂದು ಸುಖ ಆಗ್ತದಲ್ಲ, ಅದು ಆ ಶಬ್ದ ಅನ್ನುವ ವಿಷಯ ಪದಾರ್ಥದಿಂದ ಜನ್ಯವಾದಂಥ ಸುಖ. ಈ ಯಾರನ್ನಾದರೂ ಆಪ್ತರನ್ನು ನೋಡಿದಾಗ, ಒಂದು ಒಳ್ಳೆ ರೂಪವನ್ನು ನೋಡಿದಾಗ ಆಗುವ ಸುಖ, ಆ ರೂಪ ಅನ್ನುವ ವಿಷಯ ಪದಾರ್ಥದಿಂದ ಜನ್ಯವಾದ ಸುಖ, ಇದಕ್ಕೆ ವೈಷಯ ಸುಖ ಜನ್ಯ ಅಂತ ಕರೀತಾರೆ ಸಂಸಾರದಲ್ಲಿ. ಆದರೆ ಮೋಕ್ಷದಲ್ಲಿ ನೋಡಿದಾಗ, ಕೇಳಿದಾಗ, ಮೂಸಿದಾಗ, ಉಂಡಾಗ, ತಿಂದಾಗ ಆಗುವ ಸುಖ ಸ್ವರೂಪ ಸುಖವೇ ಅಭಿವ್ಯಕ್ತಿ ಆಗ್ತದೆ. ಇದ್ದ ಸ್ವರೂಪ ಸುಖ ಅಭಿವ್ಯಕ್ತಿ ಆಗ್ತದೆ. ಇದು ಮನವರಿಕೆ ಮಾಡಿಕೊಳ್ಳಿಕ್ಕೆ ವಾದಿರಾಜರು ಒಂದು ದೃಷ್ಟಾಂತ ಕೊಡ್ತಾರೆ. ಮನುಷ್ಯ ಗಂಧವನ್ನು ಲೇಪನ ಮಾಡಿಕೊಂಡಾಗ ಏನಂಥ ಅನುಭವ ಆಗೋದಿಲ್ಲ. ಆದರೆ ಆ ಲೇಪನೆ ಮಾಡಿಕೊಂಡ ಗಂಧದ ಮೇಲೆ ಗಾಳಿ ಬೀಸಿತು ಅಂತಾದಾಗ ಅದು ತಣ್ಣಗೆ ಅನುಭವ ಆಗ್ತದೆ ಆಗ ಮೈಗೆ. ಗಂಧ ಲೇಪನೆ ಮಾಡಿಕೊಂಡಾಗ ಆಗೋದಿಲ್ಲ, ಅದರ ಮೇಲೆ ಗಾಳಿ ಬೀಸಬೇಕು. ಆಗ ಲೇಪನೆ ಮಾಡಿಕೊಂಡ ಗಂಧದ ಮೇಲೆ ಗಾಳಿ ಬೀಸಿದಾಗ ಮೈ ತಂಪು ಆಗ್ತದೆ. ಅಂದರೆ ಏನರ್ಥ? ಗಾಳಿ ತಂಪು ಮಾಡಿದ್ದಲ್ಲ, ಆ ಗಂಧದಿಂದಲೇ ಶೈತ್ಯ ಬರೋದು. ಆದರೆ ಅದು ಅಭಿವ್ಯಕ್ತ ಆಗೋದು ಗಾಳಿಯಿಂದ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನೆಲ್ಲಿಕಾಯಿ ಇದೆ. ನೆಲ್ಲಿಕಾಯಿಯನ್ನು ಭಕ್ಷಣ ಮಾಡಿದಾಗ, ತಿಂದಾಗ ಏನು ಅನುಭವ ಆಗೋದಿಲ್ಲ, ಒಂದು ರೀತಿ ಒಗರು, ಏನೋ ಒಗರು ರಸದ ಅನುಭವ ಬರ್ತದೆ. ನೆಲ್ಲಿಕಾಯಿ ತಿಂದ ಕೂಡಲೇ ಒಂದಿಷ್ಟು ನೀರು ಕುಡಿದ್ರೆ ಬಾಯಿ ಸಿಹಿ ಆಗ್ತದೆ. ಅದು ನೀರಿನಿಂದ ಸಿಹಿ ಆದದ್ದಲ್ಲ, ಅದು ನೀರು ಸಿಹಿ ಅಲ್ಲ, ಅಂಥ ನೀರೇನಂಥ ಸಿಹಿ ಇರೋದಿಲ್ಲ. ನೆಲ್ಲಿಕಾಯಿಯಲ್ಲಿ ಒಂದು ರಸ ಇರ್ತದೆ, ಅದು ಅಭಿವ್ಯಕ್ತ ಆದದ್ದು, ಆ ಸಿಹಿ ಅಭಿವ್ಯಕ್ತ ಆದದ್ದು ನೀರಿನಿಂದ. ಅರಿಶಿಣ ಬಣ್ಣ ಅದಕ್ಕೆ ಸುಣ್ಣ ಬೆರೆಸಿಬಿಟ್ರೆ ಕೆಂಪಾಗ್ತದೆ. ಅರಿಶಿಣವನ್ನು ಅಕ್ಕಿಗೆ ಹಾಕಿ ಕಲಸರಿ, ಅದರ ಜೊತೆಗೆ ಸ್ವಲ್ಪ ಸುಣ್ಣ ಬೆರೆಸಿಬಿಟ್ರೆ ಅದು ನೀರು ಸೇರಿದಾಗ ಕೆಂಪು ಬಣ್ಣ ಆಗಿಬಿಡ್ತದೆ. ಅದರಲ್ಲಿದ್ದ ಕೆಂಪು ಈ ಸುಣ್ಣ ಮತ್ತು ನೀರು ಸೇರಿದಾಗ ಅರಿಶಿಣದಲ್ಲಿದ್ದಂಥ ಕೆಂಪು ಬಣ್ಣ ಅಭಿವ್ಯಕ್ತ ಆಗ್ತದೆ. ಒಂದೊಂದರಲ್ಲಿ ಒಂದು ಬಣ್ಣ ಇರ್ತದೆ, ಅದು ಅಭಿವ್ಯಕ್ತಿ ಆಗಬೇಕಾದ್ರೆ ನೀರು ಸೇರಬೇಕು. ಯಾವುದೋ ಪುಡಿ ಇದೆ, ಅದನ್ನು ಪೇಪರ್ಗೆ ಹಾಕ್ರಿ, ಅದು ಸ್ವಲ್ಪ ನೀರು ಚಮಕಿಸಿದ್ರೆ ಕೆಂಪಾಗ್ತದೆ. ಪುಡಿ ಬಿಳಿ ಪುಡಿ, ಆದರೆ ನೀರು ಹಾಕಿದಾಗೆ ಕೆಂಪಾಗ್ತದೆ. ಅಂದರೆ ಕೆಂಪು ಇದ್ದಿಲ್ಲ ಅಂತ ಅರ್ಥ ಅಲ್ಲ, ಇದ್ದ ಕೆಂಪೇ ನೀರಿನಿಂದ ಅಭಿವ್ಯಕ್ತ ಆಯಿತು. ಹಾಗೆ ಪ್ರತಿಯೊಂದು ಸುಖ ಜೀವನಿಗೆ ಅವನ ಸ್ವರೂಪದಲ್ಲಿದ್ದೇ ಇರ್ತದೆ. ಆ ಸ್ವರೂಪದಲ್ಲಿದ್ದಂಥ ಸುಖ ಅದು ಎದ್ದು ಕಾಣೋದು, ಅಭಿವ್ಯಕ್ತಿ ಆಗೋದು ಆ ವಿಷಯ ಪದಾರ್ಥಗಳನ್ನು ಅನುಭವಿಸಿದಾಗ. ಅದರಿಂದ ಮೋಕ್ಷದಲ್ಲಿ ಆಗುವ ಸುಖ ಅಂತಂದರೆ ಅದು ಸ್ವರೂಪ ಸುಖವೇ, ಬೇರೆ ಸುಖ ಅಲ್ಲ. ಆದರೆ ಯಾಕೆ ತಿಂತಾನೆ, ಯಾಕೆ ರೂಪಗಳನ್ನು ನೋಡ್ತಾನೆ, ಯಾಕೆ ಸ್ವರೂಪ ಸುಖವೇ ಅಭಿವ್ಯಕ್ತ ಆಗೋದಾದರೆ ಆ ಇದ್ದ ಸ್ವರೂಪ ಸುಖವೂ ಕೂಡ ತಿನ್ನೋದ್ರಿಂದ, ವಿಷಯ ಪದಾರ್ಥಗಳಿಂದ ಕೇಳೋದ್ರಿಂದ ಅಭಿವ್ಯಕ್ತಿ ಆಗ್ತದೆ. ಆದ್ದರಿಂದ ಆ ವಿಷಯ ಪದಾರ್ಥ ಭೋಗ ಅನ್ನೋದು ಮೋಕ್ಷದಲ್ಲಿದೆ ಅಂತ ದೃಷ್ಟಾಂತ ಕೊಟ್ಟು ಅದನ್ನು ತಿಳಿಸಿದ್ದಾರೆ. ಇನ್ನೊಂದು ಪ್ರಶ್ನೆ, ಮೋಕ್ಷದಲ್ಲಿ ಸೇವಕರಿರ್ತಾರಂತೆ, ಯಾರಾದರೂ ಊಟ ಮಾಡುವಾಗ, ಮೋಕ್ಷದಲ್ಲಿ ಊಟ ಮಾಡುವಾಗ ಸೇವಕರು ಬಂದು ಗಾಳಿ ಹಾಕ್ತಾರಂತೆ, ಬೀಸಣಿಕೆಯಿಂದ ಅವರಿಗೆ ಗಾಳಿ ಹಾಕ್ತಾರೆ. ಕೆಲವರನ್ನ ಎತ್ಕೊಂಡು ಹೋಗೋದು ಉಂಟು, ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಈ ರೀತಿ ಮಾಡಿದಾಗ ಲೋಕದಲ್ಲೇನೋ ಶ್ರಮ ಆಗ್ತದೆ, ಗಾಳಿ ಹಾಕುವವನಿಗೆ ಸ್ವಲ್ಪ ಹೊತ್ತು ಹಾಕಿ ಹಾಕಿ ಕೈ ಸೋತು ಹೋಗ್ತದೆ, ಇನ್ನೊಬ್ಬನನ್ನು ಕರೀತಾನೆ ನೀನು ಹಾಕು ಅಂತಾನೆ. ಅಥವಾ ಬಲಗೈ ಸೋತ ಮೇಲೆ ಎಡಗೈಲಿ ಹಾಕ್ತಾನೆ, ಎಡಗೈ ಸೋತ್ರ ಬಲಗೈಲಿ ಹಾಕ್ತಾನೆ. ಪಲ್ಲಕ್ಕಿ ಹೊತ್ಕೊಂಡು ಹೋಗುವಾಗ ಒಬ್ಬನಿಗೆ ಜಾಸ್ತಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಒಬ್ಬರ ಹೆಗಲಿನಿಂದ ಇನ್ನೊಬ್ಬರ ಹೆಗಲಿಗೆ ಬದಲಾಯಿಸ್ತಾರೆ, ಯಾಕೆ ಶ್ರಮ ಆಗ್ತದೆ. ಮೋಕ್ಷದಲ್ಲಿ ಈ ಕೆಲಸ ಮಾಡುವಾಗ ಶ್ರಮ ಆಗ್ತದೋ ಇಲ್ವೋ, ಅದಕ್ಕೆ ರಾಜರು ಹೇಳ್ತಾರೆ ಅಲ್ಲಿಯೂ ಸೇವಕರಿರ್ತಾರೆ, ಭೃತ್ಯರಿರ್ತಾರೆ, ಉತ್ತಮರನ್ನು ಸೇವೆ ಮಾಡ್ತಾರೆ. ಆದರೆ ಸ್ವಾರಸ್ಯ ಅಂತಂದರೆ ಅಲ್ಲಿ ಅವರಿಗೆ ಶ್ರಮ ಆಗೋದಿಲ್ಲಂತ. ಅದಕ್ಕೆ ವಾದಿರಾಜರು ಕೊಡುವ ದೃಷ್ಟಾಂತ ಬಹಳ ಸೊಗಸಾಗಿದೆ. ಅವರು ಆ ಸೇವೆಯನ್ನು ಮಾಡುವಾಗ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಮಾಡ್ತಾರಂತೆ, ಇದು ಭಾರ ಅಂತ ಅನಿಸೋದೇ ಇಲ್ಲಂತೆ. ಮಕ್ಕಳೆತ್ತಿಕೊಂಬ ತಾಯಿ ಸುಖದಿಂದ ಉಕ್ಕುವಂತೆ ಅಲ್ಲಿ ಸೇವಕರು ಭಕ್ತಿ ಭರಿತ ಚಿತ್ತ ಅಂತಾರೆ. ಮಕ್ಕಳೆತ್ತಿಕೊಂಬ ತಾಯಿ ಸುಖದಿಂದ ಉಕ್ಕುವಂತೆ, ಪಾಪ ತಾಯಿ ಕೃಶಳಾಗಿರ್ತಾಳೆ, ತಳ್ಳಗಿರ್ತಾಳೆ, ಮಗು ಮಾತ್ರ ದಷ್ಟಪುಷ್ಟವಾಗಿ ಇರ್ತದೆ ದಾಂಡಿಗವಾಗಿ. ಅಂಥ ಮಗುವನ್ನು ಕೂಡ ಆ ತಳ್ಳಗಿರುವ ಕೃಶಗಳಿರುವಂತಹ ತಾಯಿ ಎತ್ಕೋತಾಳೆ, ಅವಳಿಗೆ ಏನಾದರೂ ಶ್ರಮ ಅಂತ ಅನುಭವ ಆಗ್ತದೋ ಆ ತಾಯಿಗೆ. ಮಕ್ಕಳನ್ನು ಎತ್ತುಕೊಳ್ಳುವಾಗ ಶ್ರಮದ ಅನುಭವ ಇಲ್ಲ, ಸಂತೋಷದಿಂದ ಉಕ್ತಾರೆ. ಎಷ್ಟು ದುರ್ಬಲರಾದರೂ ಕೂಡ ಕಷ್ಟಪಟ್ಟಾದರೂ ಆ ಮಗುವನ್ನು ಎತ್ಕೊಳ್ತಾಳೆ. ಅದೇ ನೀರು ತಗೊಂಡು ಬಂದು ಹಾಕು ಅಂತಂದ್ರೆ ಶ್ರಮ ಆದೀತು, ಬೇಕಾದ್ರೆ ಕೊಡ ಎತ್ಕೊಂಡು ಬರುವಾಗ ಶ್ರಮ ಆಗ್ಬೋದು. ಏನಿದು ಕೊಡ ಹೊರಿಸ್ತಾರಲ್ಲ ಅಂತ, ಆದರೆ ಮಗುವನ್ನು ಹೊರಿಸ್ತಾರೆ ಅಂತ ಯಾವ ತಾಯಿಗೂ ಕೂಡ ಶ್ರಮದ ಅನುಭವ ಇರೋದಿಲ್ಲ. ಆವಾಗ ಸಂತೋಷದಿಂದ ಉಕ್ತದೆ ಮನಸ್ಸು, ಚಿತ್ತ ಹರ್ಷದಿಂದ ಉಬ್ಬಿರ್ತದಂತೆ. ಹಾಗೆ ಮೋಕ್ಷದಲ್ಲಿ ಭೃತ್ಯರು ಸೇವಕರು ಸೇವೆ ಮಾಡುವಾಗ ಅವರ ಮನಸ್ಸು ಸಂತೋಷದಿಂದ ಉಬ್ಬಿರ್ತದೆ, ಆ ರೀತಿ ಉಬ್ಬಿದ ಮನಸ್ಸಿನಿಂದ ಮೋಕ್ಷದಲ್ಲಿ ಸೇವೆ ಮಾಡ್ತಾರೆ ಭೃತ್ಯರು. ಆದ್ದರಿಂದ ಸೇವೆ ಮಾಡಿಸ್ಕೊಳ್ಳುವವರಿಗೂ ಸಂಕೋಚ ಇಲ್ಲ, ಮಾಡುವವರಿಗೂ ಕೂಡ ಶ್ರಮ ಇಲ್ಲ. ಮೋಕ್ಷದಲ್ಲಿಯೂ ಕೂಡ ಆನಂದದಲ್ಲಿ ತಾರತಮ್ಯ ಇದೆ, ಬಾಕಿಯಂತೆ ಸ್ವಲ್ಪ ಸಾಮ್ಯ ಇದ್ದರೂ ಕೂಡ ಆನಂದದಲ್ಲಿ ವಿಶೇಷ ತಾರತಮ್ಯ ಇದ್ದೇ ಇದೆ. ಆನಂದ ತಾರತಮ್ಯ ಅಂದರೆ ಏನು? ಅವರವರು ಅನುಭವಿಸುವ ಸುಖ ಸ್ವರೂಪ ಸುಖ, ಆ ಸ್ವರೂಪ ಸುಖದಲ್ಲಿ ತಾರತಮ್ಯ ಅಂದರೆ ಏನರ್ಥ? ಅದನ್ನು ಕೂಡ ಬಿಡಿಸ್ತಾರೆ. ಪಾಲುಂಬ ಸುಖದಿಂದ ಸಕ್ಕರೆ ಕೂಡಿದ ಪಾಲ ಕುಡಿಯುವ ಸುಖ ಮೇಲು, ಲೋಲಾಕ್ಷಿಯರ ನೋಳ್ಪ ಸುಖದಿಂದ ಮತ್ತವರ ಅಂಗದ ಆಲಿಂಗನದ ಸುಖ ಮೇಲು. ಅದು ದೃಷ್ಟಾಂತ ಕೊಡು. ಪಾಲುಂಬ ಸುಖದಿಂದ ಸಕ್ಕರೆ ಕೂಡಿದ ಪಾಲ ಕುಡಿಯುವ ಸುಖ ಮೇಲು. ಬರೇ ಹಾಲು ಕುಡಿಯೋದಕ್ಕಿಂತ ಅದಕ್ಕೆ ಸಕ್ಕರೆ ಬೆರೆಸಿ ಅಥವಾ ಇನ್ನೇನಾದರೂ ಪದಾರ್ಥಗಳನ್ನು ಬೆರೆಸಿ ಹಾಲು ಕುಡಿದಾಗ ಅದರಿಂದ ಆಗುವ ಆನಂದ ಜಾಸ್ತಿ. ಬರೇ ಹಾಲು ಕುಡಿಯುವಾಗ ಆಗುವ ಆನಂದ ಕಡಿಮೆ, ಸಕ್ಕರೆ ಬೆರೆಸಿದ ಹಾಲು ಕುಡಿದಾಗ ಆನಂದ ಜಾಸ್ತಿ. ಅದೇ ರೀತಿ ಲೋಲಾಕ್ಷಯರ ನೋಡುವ ಆನಂದ ಬೇರೆ, ಅಂಗದ ಆಲಿಂಗನದ ಆನಂದ ಇನ್ನು ಹೆಚ್ಚಿನ ಆನಂದ. ಅದರಂತೆ ಮೋಕ್ಷದಲ್ಲಿ ಪ್ರತಿಯೊಬ್ಬರ ಆನಂದದಲ್ಲಿಯೂ ಕೂಡ ತಾರತಮ್ಯ ಇದ್ದೇ ಇದೆ. ಆ ಸ್ವರೂಪ ಸುಖದಲ್ಲೇ ತಾರತಮ್ಯ, ವ್ಯತ್ಯಾಸ ಇದೆ. ಒಬ್ಬೊಬ್ಬರ ಸುಖ ಇನ್ನೊಬ್ಬರ ಸುಖಕ್ಕಿಂತ ವ್ಯತ್ಯಾಸ. ಉತ್ತಮರ ಮೇಲ್ನವರ ಸುಖ ಹೆಚ್ಚೆಚ್ಚು ಸುಖ ಇರ್ತದಂತ. ಇಷ್ಟು ಹೇಳಿ ಇದು ನಮ್ಮ ಆಚಾರ್ಯರ ಮಧ್ವರ ಸಿದ್ಧಾಂತದ ಬಗ್ಗೆ ಮೋಕ್ಷದ ಪರಿಚಯ ಮಾಡಿಕೊಟ್ಟು, ಇನ್ನು ಪರಮತದವರು ಏನು ಹೇಳ್ತಾರೆ ಮೋಕ್ಷ ಅಂತಂದರೆ, ಭಗವಂತನ ಐಕ್ಯ ಹೊಂದೋದೇ ಮೋಕ್ಷ, ಅದು ಮಾತ್ರ ಖಂಡನೆ ಮಾಡ್ತಾರೆ. ಮುಕ್ತಿ ಐಕ್ಯವಲ್ಲ,
ಪರಮಾತ್ಮನ ಐಕ್ಯ ಹೊಂದೋದು ಮೋಕ್ಷ ಅಲ್ಲ. ಯಾಕೆ ಅಂದರೆ ಪುರಾಣಗಳನ್ನು ನೋಡಿದಾಗ, ಭಾಗವತಾದಿಗಳನ್ನು ನೋಡಿದಾಗ ಏನಿದೆ, ಸವೈ ಮಹಾಭಾಗವತ ಪರೀಕ್ಷಿತ್ ಏನಾಪ ವರ್ಗಾಖ್ಯ ಮದಭ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಭಾಗವತ ಕೇಳಿ ಪರೀಕ್ಷಿನ್ ಮಹಾರಾಜ ಮೋಕ್ಷಕ್ಕೆ ಹೋದ ಅಂತ ನಿರೂಪಣೆ ಮಾಡುವ ಶ್ಲೋಕ. ಸವೈ ಮಹಾಭಾಗವತ ಪರೀಕ್ಷಿತ್, ಮಹಾಭಾಗವತನಾದ ಪರೀಕ್ಷಿನ್ ಮಹಾರಾಜ ಜ್ಞಾನೇನ ವೈಯಾಸಕಿ ಶಬ್ದಿತೇನ, ವ್ಯಾಸಪುತ್ರರಾದ ಶುಕಾಚಾರ್ಯರು ಉಪದೇಶ ಮಾಡಿದ ಭಾಗವತದ ಜ್ಞಾನದಿಂದ, ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಖಗೇಂದ್ರ ಧ್ವಜ ಅಂದರೆ ಲಕ್ಷ್ಮೀನಾರಾಯಣ, ಖಗೇಂದ್ರ ಅಂತಂದರೆ ಗರುಡ, ಖಗೇಂದ್ರ ಧ್ವಜ ಗರುಡ ವಾಹನನಾದ ಲಕ್ಷ್ಮೀನಾರಾಯಣನ ಪಾದಮೂಲವನ್ನು ಸೇರಿದ್ದಾನೆ. ಅಲ್ಲಿ ಪರಮಾತ್ಮನ ಐಕ್ಯ ಹೊಂದಿದ ಅಂತ ಹೇಳಬೇಕಾಗಿತ್ತು. ಪರೀಕ್ಷಿನ್ ಮಹಾರಾಜ ಭಗವಂತನ ಐಕ್ಯ ಹೊಂದಿದ ಭಾಗವತ ಕೇಳಿ ಅಂಥ ಮಾತಿಲ್ಲ. ಖಗೇಂದ್ರ ಧ್ವಜ ಪಾದಮೂಲವನ್ನು ಸೇರಿದ ಅಂತ ಇರೋದ್ರಿಂದ ಆ ಭಾಗವತ ಪುರಾಣವನ್ನು ಪ್ರಮಾಣ ಅಂತ ಒಪ್ಪೋದಾದರೆ, ಮುಕ್ತಿ ಅಥವಾ ಮೋಕ್ಷ ಅಂತಂದರೆ ಪರಮಾತ್ಮನ ಪಾದಮೂಲದಲ್ಲಿ ವಾಸ ಮಾಡುವುದೇ ಮೋಕ್ಷ, ಹೊರತು ಭಗವಂತನ ಐಕ್ಯ ಹೊಂದೋದು ಮೋಕ್ಷ ಅಲ್ಲ. ಆ ಒಂದು ಶ್ಲೋಕ ಸಾಕು, ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಅನ್ನುವ ಒಂದು ಚರಣ ಮಧ್ವಾಚಾರ್ಯರ ಎಲ್ಲ ಸಿದ್ಧಾಂತವನ್ನು ತಿಳಿಸ್ತದೆ ಅಂತ. ಗರುಡ ಅನ್ನೋ ಶಬ್ದ ಪ್ರಯೋಗ ಮಾಡಲಿಲ್ಲ ವ್ಯಾಸರು, ಖಗೇಂದ್ರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಖಗೇಂದ್ರ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರಿಂದ ಅಲ್ಲಿ ತಾರತಮ್ಯ ಇದೆ ಅಂತ ಗೊತ್ತಾಯಿತು. ಖಗ ಅಂದರೆ ಪಕ್ಷಿಗಳು, ಆ ಪಕ್ಷಿಗಳಲ್ಲಿ ಇಂದ್ರನಾಗಿರ್ತಕ್ಕಂಥವನು ಗರುಡ. ಈ ರೀತಿ ಹೇಳಿದ್ರಿಂದ ಭೇದ ಇದೆ, ಅನೇಕ ಪಕ್ಷಿಗಳು ಅವುಗಳಿಗೊಬ್ಬ ಇಂದ್ರ ಗರುಡ, ಅವನು ವಾಹನವಾಗಿರ್ತಾನೆ ಪರಮಾತ್ಮನಿಗೆ. ಅಂಥ ಗರುಡ ವಾಹನನಾದ ಲಕ್ಷ್ಮೀನಾರಾಯಣನ ಪಾದಮೂಲ ಸೇರಿದ ಅಂತನ್ನುವಾಗ ಭಗವಂತನಿಗೂ ಖಗೇಂದ್ರನಿಗೂ ಭೇದ ಸಿದ್ಧಿಯಾಯಿತು. ಆ ಪರಮಾತ್ಮ ಮತ್ತು ಗರುಡ ಬೇರೆ ಆಗದೇ ಇದ್ರೆ ಗರುಡ ವಾಹನ ಲಕ್ಷ್ಮೀನಾರಾಯಣ ಅನ್ನೋ ಶಬ್ದ ಪ್ರಯೋಗ ಯಾತಕ್ಕೆ? ಭಗವಂತನನ್ನ ಗರುಡ ವಾಹನ ಅಂತ ಕರಿಬೇಕಾಗಿದ್ರೆ ಗರುಡ ಬೇರೆ, ಪರಮಾತ್ಮ ಬೇರೆ. ಆ ಜೀವರಲ್ಲಿಯೂ ಕೂಡ ಅನೇಕ ಭೇದ ಇದೆ, ಜೀವರಲ್ಲಿಯೂ ಕೂಡ ಭೇದ ಇದೆ, ಅನೇಕ ಪಕ್ಷಿಗಳು ಅವುಗಳಲ್ಲಿ ಇಂದ್ರ ಗರುಡ. ಹೀಗೆ ಜೀವ ಜೀವರ ಭೇದ ಖಗೇಂದ್ರ ಅನ್ನೋ ಶಬ್ದದಿಂದ. ಖಗೇಂದ್ರ ಧ್ವಜ ಅಂತ ವಿಷ್ಣುವಿಗೆ ಹೇಳಿದ್ರಿಂದ ಜೀವನಿಗೂ ಗರುಡನಿಗೂ ಪರಮಾತ್ಮನಿಗೂ ಇರತಕ್ಕಂಥ ಜೀವ ಪರಮಾತ್ಮ ಭೇದ ಸಿದ್ಧಿಯಾಯಿತು. ಖಗೇಂದ್ರ ಅನ್ನೋ ಶಬ್ದದಿಂದ ಜೀವ ಜೈವ ಭೇದ ಸಿದ್ಧಿಯಾಯಿತು. ಅವನ ಪಾದಮೂಲಕ್ಕೆ ಸೇರಿದ ಅಂತ ಪರೀಕ್ಷಿತ್ ರಾಜ ಸೇರಿದ ಅಂತ ಹೇಳಿದ್ರಿಂದ ಸೇವ್ಯ ಸೇವಕ ಭಾವ ಸಿದ್ಧಾಯಿತು. ಪರೀಕ್ಷಿತ್ ರಾಜ ಸೇವಕ, ಭಗವಂತ ಸೇವ್ಯ. ಆ ಪರಮಾತ್ಮನು ಕೂಡ ನಿರಾಕಾರ ಅಲ್ಲ, ಭಗವಂತನ ಪಾದಮೂಲ ಸೇರಿದ ಅಂತ ಹೇಳಬೇಕಾದ್ರೆ ಪರಮಾತ್ಮನಿಗೂ ಪಾದ ಇದೆ, ಅವಯವಗಳಿದೆ, ಕರಚರಣಾದಿಗಳಿದೆ. ಇದು ಕೂಡ ಇದರಿಂದಲೇ ಸಿದ್ಧ ಆಯಿತು, ಆ ವಾಕ್ಯದಿಂದಲೇ. ಹೀಗೆ ಸೇವ್ಯ ಸೇವಕ ಭಾವ ಅಂದರೆ ತಾರತಮ್ಯ, ಭೇದ ಎಲ್ಲವೂ ಕೂಡ ಸಿದ್ಧ ಆಗ್ತದೆ. ಇಂಥ ಭಾಗವತ ಉಕ್ತಿಯನ್ನು ನೋಡಿದಾಗ ಐಕ್ಯ ಮೋಕ್ಷ ಅಲ್ಲ, ಮೋಕ್ಷ ಅಂತಂದರೆ ಪರಮಾತ್ಮನ ಪಾದಮೂಲದಲ್ಲಿ ವಾಸ ಮಾಡೋದು, ಅದೇ ಮೋಕ್ಷ ಅಲ್ಲ. ಭೇದ ಇದೆ ಸರಿ, ಆ ಭೇದ ವ್ಯಾವಹಾರಿಕ ಭೇದ, ಅದು ಕಾಲ್ಪನಿಕ ಭೇದ, ಕಲ್ಪಿತವಾದ ಭೇದ, ಮಾಯೆಯಿಂದ ಕಲ್ಪಿತವಾದದ್ದು, ಅಜ್ಞಾನದಿಂದ ಕಲ್ಪಿತವಾದದ್ದು ಭೇದ. ಈಗ ಕಣ್ಣಿಗೆ ಹೀಗೆ ಬಟ್ಟಿಟ್ಟುಕೊಂಡ್ರೆ, ಕಣ್ಣಲ್ಲಿ ಬೆರಳಿಟ್ಟುಕೊಂಡ್ರೆ ಚಂದ್ರ ಎರಡೆರಡಾಗಿ ಕಾಣಿಸ್ತಾನೆ, ಅಥವಾ ಕಣ್ಣಿನಲ್ಲಿ ಏನಾದರೂ ದೋಷ ಇದ್ರೆ ಒಬ್ಬರು ಇಬ್ಬರಾಗಿ ಕಾಣಿಸ್ತಾರೆ. ಯಾರೋ ಒಬ್ಬರು ಕಣ್ಣಿನ ದೋಷ ಇದೆ ಅಂತ ಡಾಕ್ಟರ್ ಹತ್ರ ಹೋದ್ರಂತೆ. ಅವನಿಗೇನೋ ಕಣ್ಣು ಸರಿ ಕಾಣ್ತಿದ್ದಿಲ್ಲ, ಡಾಕ್ಟರ್ ಹತ್ರ ಹೋಗಿ ಕೂತಿದ್ದಾನೆ ಎದುರುಗಡೆ. ಈ ಕಡೆ ಕೂತಂಥ ಡಾಕ್ಟರ್ ಕೇಳಿದ್ನಂತೆ, ಯಾರಿಗೆ ರೋಗ ಬಂದಿರೋದು, ನಿನಗೋ 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 ಅಂತ ಮೂರು ಸಲ ಕೇಳಿದ್ನಂತೆ ಕೂತಿರೋನು ಒಬ್ಬ. ಆಗ ಬಂದವನು ಯೋಚನೆ ಮಾಡಿದ್ನಂತೆ, ಇಲ್ಲಿ ಬಂದದ್ದು ತಪ್ಪಾಯಿತು, ನಾನು ಬೇರೆ ಕಡೆ ಹೋಗೋದೇ ಒಳ್ಳೆಯದು ಅಂತ. ಯಾಕೆಂದ್ರೆ ಆ ಬಂದ ರೋಗಿಗೆ ಡಾಕ್ಟರ್ ಒಬ್ಬನೇ ಕಾಣಿಸ್ತಿದ್ದಾನೆ, ಆದರೆ ಆ ಕಣ್ಣಿನ ಡಾಕ್ಟರ್ಗೆ ರೋಗಿಗಳು ಮೂರು ಕಂಡಂತೆ, ಒಬ್ಬ ರೋಗಿ ಮೂರಾಗಿ ಕಣ್ಣಂತೆ. ಯಾರಿಗಪ್ಪ ರೋಗ, ನಿನಗ ನಿನಗ ಅಂತ ಕೇಳ್ತಾ ಇದ್ದಾನೆ ಕೂತವನೊಬ್ಬ. ಹಾಗೆ ಕಣ್ಣಿಗೆ ರೋಗ ಇದ್ರೆ ಅಜ್ಞಾನದಿಂದಾಗಿ ರೋಗದಿಂದಾಗಿ ಒಂದು ಮೂರಾಗಿ ಕಾಣಿಸ್ತದೆ. ಹಾಗೆ ಅದ್ವೈತ ಮತದಲ್ಲಿ ಹೇಳ್ತಾರೆ ಮೋಕ್ಷದಲ್ಲಿ ನಿಜವಾಗಿಯೂ ಐಕ್ಯವೇ ಇರೋದು, ಅಜ್ಞಾನದಿಂದಾಗಿ ಭೇದ ಕಾಣಿಸ್ತದಂತೆ. ಗರುಡ ಬೇರೆ, ನಾರಾಯಣ ಬೇರೆ, ಗರುಡ ನಾರಾಯಣ ಒಂದೇ ಅಂತೆ. ಅಜ್ಞಾನದಿಂದಾಗಿ ಗರುಡ ಕೆಳಕ್ಕೆ ಕಾಣಿಸ್ತಾನಂತೆ, ನಾರಾಯಣ ಮೇಲೆ ಕಾಣಿಸ್ತಾನಂತೆ, ಗರುಡನ ಮೇಲೆ ಕೂತಾಯ್. ಇದೆಲ್ಲ ಈ ಭೇದ ಅಜ್ಞಾನದಿಂದ ಕಲ್ಪಿತ, ಇದು ವಾಸ್ತವಿಕವಾಗಿಲ್ಲ, ವಾಸ್ತವಿಕವಾಗಿ ಒಂದೇ ಚೇತನ ಅಲ್ಲಿರೋದು. ಈ ಪರೀಕ್ಷಿತ್ ರಾಜ ಗರುಡ ಬೇರೆ, ನಾರಾಯಣ ಬೇರೆ, ಪರೀಕ್ಷಿತ್ ರಾಜ ಬೇರೆ, ಪಾದ ಆ ಪಾದದ ಮೂಲದಲ್ಲಿ ಪರೀಕ್ಷಿತ, ಇದೆಲ್ಲ ಅಜ್ಞಾನದಿಂದ ಕಲ್ಪಿತವಾಗಿ ಕಾಣಿಸ್ತದೆ ಅಂತ ವಾದ ಮಾಡಿದರೆ ಅದಕ್ಕೂ ಕೂಡ ರಾಜರು ಉತ್ತರ ಕೊಡ್ತಾರೆ, ನಮಗೆಲ್ಲ ಇದು ಅತೀಂದ್ರಿಯ ಪದಾರ್ಥ ಮೋಕ್ಷ, ಇದೆಲ್ಲ ವೇದದಿಂದ ನಾವು ತಿಳ್ಕೊಳ್ಬೇಕು, ವೇದ ಪುರಾಣಗಳ ಆಧಾರದಿಂದ ತಿಳ್ಕೊಳ್ಬೇಕು. ಪುರಾಣದಲ್ಲಿ ಅಂತೂ ಇಷ್ಟು ಸ್ಪಷ್ಟವಾಗಿದೆ, ಭಾಗವತ ಕೇಳಿದ ಪರೀಕ್ಷಿತ ರಾಜ ಭಗವಂತನ ಪಾದ ಮೂಲಕ ಹೋಗಿ ಸೇವೆ ಮಾಡ್ತಾ ಕೂತಿದ್ದಾನೆ, ಅವನು ಗರುಡ ವಾಹನ ಲಕ್ಷ್ಮೀನಾರಾಯಣ ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ಹೌದು, ಅದೆಲ್ಲ ಭೇದ ಸುಳ್ಳು, ಅಜ್ಞಾನದಿಂದ ಕಲ್ಪಿತ ಅಂತ ಹೇಳಿದರೆ ಪುರಾಣ ನೋಡೋಣ ಏನಿದೆ ಅಂತ, ಪುರಾಣವನ್ನೇ ಹುಡುಕೋಣ. ಅದೇ ಭಾಗವತದಲ್ಲಿ ನಯತ್ರ ಮಾಯಾ ಕಿಮುತ ಪರೇ ಹರೇ ಅನುವ್ರತ ಯತ್ರ ಸುರಾಸುರ ಅರ್ಚಿತಾಹ, ಅಲ್ಲಿ ಸುರಾಸುರ ಅರ್ಚಿತಾಹ ತತ್ವಾಭಿಮಾನಿ ದೇವತೆಗಳು, ಬೇರೆ ಬೇರೆ ದೇವತೆಗಳು, ಅವರಿಂದ ಅರ್ಚಿತನಾದಂಥ ಪರಮಾತ್ಮ ಇರ್ತಾನೆ. ಅಲ್ಲಿ ಮಾಯೆ ಅನ್ನೋದು ಇರೋದಿಲ್ಲ, ಮೋಕ್ಷದಲ್ಲಿ ಮಾಯೆ ಇರೋದಿಲ್ಲ, ಅಜ್ಞಾನ ಇರೋದಿಲ್ಲ, ಯಾವುದೂ ಕಲ್ಪಿತವಲ್ಲ. ಇದು ಸ್ಪಷ್ಟವಾಗಿ ಭಾಗವತದಲ್ಲೇ ಇದೆ. ನಯತ್ರ ಮಾಯಾ, ಯಾವ ಮೋಕ್ಷ ಲೋಕದಲ್ಲಿ ಮಾಯೆ ಇರೋದಿಲ್ಲವೋ ಅಂಥ ಮುಕ್ತಿ ಲೋಕದಲ್ಲಿರೋ ಭಗವಂತನನ್ನು ಬ್ರಹ್ಮದೇವರು ಕಂಡ್ರು. ಹೀಗೆ ಹೇಳುವಾಗ ನಯತ್ರ ಮಾಯಾ ಅನ್ನೋ ಪದದಿಂದ ಅಲ್ಲಿ ಮಾಯೆಗೆ ಅವಕಾಶವೇ ಇಲ್ಲ. ಏನಿದ್ರೂ ಮಾಯೆ ಸಂಸಾರದಲ್ಲಿ, ಏನಿದ್ರೂ ಕಾಲ್ಪನಿಕವಾಗುವುದು, ನಾವು ಕಲ್ಪನೆ ಮಾಡೋದು, ಇಲ್ಲದೆ ಇದ್ದದ್ದನ್ನು ಕಾಣೋದು ಎಲ್ಲ ಸಂಸಾರದಲ್ಲಿ. ಅಂದರೆ ಈ ಪ್ರಪಂಚದಲ್ಲಿ ಒಂದು ಸಲ ಲಿಂಗದೇಹ ಭಂಗ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಯಾವುದೂ ಅಜ್ಞಾನದಿಂದ ಕಲ್ಪಿತವಾಗಿ ಕಾಣೋದೇ ಇಲ್ಲ, ಏನು ಕಂಡದ್ದೆಲ್ಲ ಯಥಾರ್ಥವಾಗಿ ಪಾರಮಾರ್ಥಿಕವಾಗೇ ಕಾಣೋದು. ಆದ್ದರಿಂದ ಅಲ್ಲಿ ಮೋಕ್ಷದಲ್ಲಿ ಏನು ಭೇದ ಕಾಣಿಸ್ತಾ ಇದೆ, ಪರೀಕ್ಷಿತ್ ರಾಜ, ಗರುಡ, ಗರುಡವಾಹನ ಲಕ್ಷ್ಮೀನಾರಾಯಣ, ಇದೆಲ್ಲವೂ ಕೂಡ ಪಾರಮಾರ್ಥಿಕ ವಾಸ್ತವಿಕ ಅಂತಲೇ ಭಾವಿಸಬೇಕು. ಇಷ್ಟು ಸಮರ್ಥನೆ ಮಾಡಿ ಇಂಥ ಮುಕ್ತಿಯನ್ನು ಪಡೀಬೇಕಾದರೆ ಏನು ಮಾಡಬೇಕು, ಇಂಥ ಮೋಕ್ಷ ಸಿಗಬೇಕಾದರೆ ಅದಕ್ಕೆ ಭಕ್ತಿಯೇ ಒಂದು ಪ್ರಧಾನವಾದ ಸಾಧನ. ಭಕ್ತಿಶ್ಚೇ ತತ್ ಸಾಧನಂ ಅಂತ ಏನು ಹೇಳ್ತೇವೆ, ಆ ಭಕ್ತಿಯೇ ಪ್ರಧಾನವಾದಂಥ ಸಾಧನ. ಅದಿಲ್ಲದೆ ಇಂಥ ಮೋಕ್ಷ ದೊರೆಯಲಾರದು. ಬಿಲೇ ಬತೋರು ಕ್ರಮ ವಿಕ್ರಮಾಂಸ್ಥೆ ಅಂತ ಭಾಗವತದಲ್ಲಿ ಹೇಳಿದಂತೆ, ಯಾರ ಕಿವಿ ಭಗವಂತನ ಕಥೆಯನ್ನು ಶ್ರವಣ ಮಾಡೋದಿಲ್ಲ ಅದಕ್ಕೆ ಕಿವಿ ಅಂತ ಕರಿಬಾರದು, ಅದು ಅವನ ದೇಹದ ಎರಡು ತೂತುಗಳು, ಎರಡು ರಂಧ್ರಗಳು ಅಂತ ಕರೆದಿದ್ದಾರೆ. ಯಾರ ಕೈ ಭಗವಂತನ ಸೇವೆ ಮಾಡೋದಿಲ್ಲ, ಪರಮಾತ್ಮನಿಗೆ ಅಭಿಷೇಕ ಮಾಡೋದಿಲ್ಲ, ಪರಮಾತ್ಮನಿಗೆ ನಮಸ್ಕಾರ ಮಾಡೋದಿಲ್ಲ, ಮಂಗಳಾರತಿಯನ್ನು ಎತ್ತೋದಿಲ್ಲ, ಅಂಥ ಕೈ ಅಲ್ಲ, ಅದು ಮರದ ಕೊರಡು ಅಂತ ಕರೀತಾರೆ. ಹೀಗೆ ಭಾಗವತದ ಆ ಶ್ಲೋಕಗಳನ್ನೆಲ್ಲ ಉಲ್ಲೇಖ ಮಾಡಿ, ಯಾರ ತಲೆ ಭಗವಂತನ ಎದುರುಗಡೆ ಬಗ್ಗೋದಿಲ್ಲ, ಬಗ್ಗಿ ನಮಸ್ಕಾರ ಮಾಡೋದಿಲ್ಲ, ಭಾಗವತರ ಎದುರುಗಡೆ ಯಾರ ಶಿರ ಬಾಗೋದಿಲ್ಲ, ಅದು ಉತ್ತಮಾಂಗ ಅಲ್ಲ, ಅದು ಶಿರಸ್ ಅಲ್ಲ, ಈ ದೇಹದ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಒಂದು ಭಾರ ಅಂತ ಕರೀತಾರೆ. ಬರ್ಹಾಯಿತೇತೇ ನಯನೆ, ಯಾರ ಕಣ್ಣು ಭಗವಂತನ ಸುಂದರವಾದ ಮೂರ್ತಿಯನ್ನು ನೋಡೋದಿಲ್ಲ ಅದು ಕಣ್ಣಲ್ಲ, ನವಿಲಿನ ಗರಿಯಲ್ಲಿರುವಂಥ ಕಣ್ಣು. ನವಿಲಿನ ಗರಿಯಲ್ಲೂ ಕೂಡ ಕಣ್ಣಿರ್ತದೆ, ಅದು ಪರಮಾತ್ಮನ ಅವಲೋಕನ ಮಾಡೋದಿಲ್ಲ, ಅಂಥ ಕಣ್ಣಾಗ್ತದೆ ಯಾರ ಕಣ್ಣು ಭಗವಂತನನ್ನು ನೋಡೋದಿಲ್ಲ. ಇಂಥ ಶ್ಲೋಕಗಳನ್ನೆಲ್ಲ ಉಲ್ಲೇಖ ಮಾಡಿ ಅದರಿಂದ ಪರಮಾತ್ಮನ ದರ್ಶನ ಪಡಿಬೇಕು, ಭಗವಂತನ ಕಥಾಶ್ರವಣ ಮಾಡಬೇಕು, ಇದೇ ಮೋಕ್ಷಕ್ಕೆ ಕ್ರಮವಾಗಿ ಸಾಧನ ಆಗ್ತದೆ. ಮೋಕ್ಷ ಸಾಧನ ಅಂದರೆ ಮೊದಲು ಮಾಡಬೇಕಾದ ಸಾಧನೆ ಇದು. ಹೀಗೆ ಇಷ್ಟು ವಿಷಯಗಳನ್ನು ಮೋಕ್ಷ ಸಂಧಿಯಲ್ಲಿ ತಿಳಿಸಿ ವಾಸುದೇವನ ಆರಾಧನೆಯನ್ನೇ ಮಾಡಿದ್ದಾರೆ. ಮೋಕ್ಷಪ್ರದ ರೂಪ ವಾಸುದೇವ ರೂಪ, ಯಾವಾಗ ಈಗಲ್ಲ ಮೋಕ್ಷಪ್ರದ ವಾಸುದೇವ ಅಂತಂದರೆ, ಮೋಕ್ಷದಲ್ಲಿಯೂ ಅನೇಕ ಹಂತಗಳಿವೆ. ಲಿಂಗಭಂಗ ಮೋಕ್ಷ ಅಂತ ಕರೀತಾರೆ, ಲಿಂಗದೇಹ ಭಂಗ ಆಗೋದೇ ಮೋಕ್ಷ, ಅದು ಒಂದು ಹಂತದ ಮೋಕ್ಷ, ಪರಿಪೂರ್ಣ ಮೋಕ್ಷ ಅಲ್ಲ ಲಿಂಗದೇಹ ಭಂಗ ಆದ ಕೂಡಲೇ. ಈ ಕಲ್ಪದಲ್ಲಿ ಸಾಧನೆ ಮಾಡಿದವರಿಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಂದು ಗ್ರಂಥದಲ್ಲಿ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆ ಮೋಕ್ಷ ಸಾಧನೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಮೊಟ್ಟ ಮೊದಲು ಒಬ್ಬ ಗುರು, ಬಾಹ್ಯ ಗುರು ಅಂತ ಸಿಗ್ತಾನಂತೆ. ಮೋಕ್ಷದ ಹಂತ ಹಂತಗಳಿವು, ಬಾಹ್ಯ ಗುರುಗಳು ಒಬ್ಬರು ಸಿಗ್ತಾರೆ. ಬಾಹ್ಯ ಗುರುಗಳು ಅಂತಂದರೆ ಸನ್ಮಾರ್ಗಕ್ಕೆ ತರುವಂಥವು, ಸತ್ಕರ್ಮಾನುಷ್ಠಾನ ಮಾಡುವಂಥ ಬೋಧನೆ ಮಾಡಿ ಸತ್ಕರ್ಮಾನುಷ್ಠಾನ ಮಾಡಿಸಿ ಶಾಸ್ತ್ರಗಳನ್ನು ಹೇಳಿಕೊಡುವವರು ಇವರೆಲ್ಲ ಬಾಹ್ಯ ಗುರುಗಳು, ಸನ್ಮಾರ್ಗಕ್ಕೆ ತರುವವರು. ಅವರು ಸಿಕ್ಕ ಮೇಲೆ ಕರ್ಮಾನುಷ್ಠಾನ ಮಾಡ್ತಾ, ಏಕಾದಶಿ ಉಪವಾಸ ಇಂಥ ವ್ರತಗಳು ಇದನ್ನೆಲ್ಲ ಅನುಷ್ಠಾನ ಮಾಡ್ತಾ ಸ್ತೋತ್ರಗಳನ್ನು ಹೇಳಿಸ್ಕೊಳ್ಳೋದು, ಪಾಠ ಹೇಳಿಸ್ಕೊಳ್ಳೋದು, ಶಾಸ್ತ್ರ ಶ್ರವಣ, ಇದೆಲ್ಲ ಸಾಧನೆ. ಇದು ಮೊದಲನೇ ಸಾಧನೆ ಬಾಹ್ಯ ಗುರುಗಳಿಂದ ಆಗೋದು. ಈ ರೀತಿ ಸಾಧನೆಯನ್ನು ಎಷ್ಟೋ ಜನ್ಮದಲ್ಲಿ ಮಾಡಬೇಕಂತ. ಹೀಗೆ ಮಾಡಿದಾಗ ಕೊನೆಗೊಬ್ಬರು ಬಿಂಬೋಪದೇಶಕ ಗುರುಗಳು ಅಂತ ಸಿಗ್ತಾರಂತೆ. ಇದುವರೆಗೆ ಸಿಕ್ಕವರು ಬಾಹ್ಯ ಗುರುಗಳು ಸ್ವರೂಪೋದ್ಧಾರಕರು, ಅವನನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಗುರುಗಳು. ಬಿಂಬೋಪದೇಶಕ ಗುರುಗಳು ಅಂತ ಸಿಗ್ತಾರೆ. ಅವರು ಹೇಳ್ತಾರೆ, ಜೀವ ನೀನು, ನಿನ್ನ ಸ್ವರೂಪ ಇಂಥದ್ದು, ನಿನ್ನ ಬಿಂಬರೂಪ ಇಂಥದ್ದು ಅಂತ ಬಿಂಬರೂಪಿ ಪರಮಾತ್ಮನ ಉಪದೇಶ ಅವರು ಮಾಡ್ತಾರೆ. ಈಗಿನ ಗುರುಗಳು ಬಿಂಬರೂಪ ಉಪದೇಶ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಪಾಠ ಹೇಳಿಕೊಟ್ಟ ಗುರುಗಳನ್ನು ಸ್ವಾಮಿ ನನ್ನ ಬಿಂಬರೂಪ ಯಾವುದು ಹೇಳ್ರಿ ಅಂತ ಕೇಳಿದ್ರೆ ಏನು ಹೇಳ್ತಾರೋ. ಒಟ್ಟು ಭಗವಂತನ ಉಪಾಸನೆ ಮಾಡು, ಇಷ್ಟ ದೇವತನೋ ಕುಲದೇವತನೋ ಯಾರಿದ್ದಾರೋ ಉಪದೇಶ ಮಾಡು, ಬೇಕಾದ್ರೆ ಸ್ತೋತ್ರ ಹೇಳ್ಕೊಡ್ತೇನೆ ಅಂತಾರೆ. ಬಿಂಬರೂಪ ಯಾವುದು ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಬಿಂಬರೂಪ ಯಾವುದು ಅಂತ ಹೇಳಬೇಕಾದ್ರೆ ಅವನ ಸ್ವರೂಪ ಯಾವುದು ಅಂತ ಮೊದಲು ಗೊತ್ತಿರಬೇಕು. ನಮಗೆ ದೇಹ ಕಾಣಿಸ್ತದಷ್ಟೇ ಹೊರತು ಒಳಗಡೆ ಇರತಕ್ಕಂತಹ ಜೀವನ ಸ್ವರೂಪ ಕಾಣೋದಿಲ್ಲ ಬಾಕಿ ಗುರುಗಳಿಗೆ. ಆದರೆ ಆ ಗುರುಗಳೊಬ್ಬರು ಬರ್ತಾರೆ ಪರಮಾತ್ಮನ ಅನುಗ್ರಹದಿಂದ, ಅವರಿಗೆ ಆ ಜೀವನ ಹೊರಗಿನ ದೇಹ ಒಳಗಿನ ಸ್ವರೂಪ ಎರಡೂ ಗೊತ್ತಾಗ್ತದಂತೆ. ಆಗ ಅವ್ರು ಹೇಳ್ತಾರೆ, ನಿನ್ನ ಹೊರಗಿನ ದೇಹ ಇದಿದ್ರೂ ಕೂಡ ನಿನ್ನ ಒಳಗಿನ ಚೇತನ ಯಾವುದು ಅಂತ ಹೇಳ್ತಾರೆ. ಅದು ನಾಯಿ ಆಗಿರಬಹುದು, ಯಾವುದು ಪ್ರಾಣಿ ಆಗಿರಬಹುದು, ಸ್ತ್ರೀ ಆಗಿರಬಹುದು, ಪುರುಷ ಆಗಿರಬಹುದು, ಮೋಕ್ಷದಲ್ಲಿ ಎಲ್ಲರೂ ಇರ್ತಾರೆ ಅಂತ ಬಂತಲ್ಲ ನಿನ್ನೆ. ಆದರೆ ಎಲ್ಲ ಜೀವರು ಮೋಕ್ಷದಲ್ಲಿರ್ತಾರೆ. ಸಾಧನೆ ಮಾಡಬೇಕಾದ್ರೆ ಮಾತ್ರ ಇಂಥ ಬ್ರಾಹ್ಮಣ ಶರೀರವನ್ನು ಪಡ್ಕೊಂಡು ವೇದಾಧ್ಯಯನ ಇದನ್ನೆಲ್ಲ ಮಾಡಿ ಸಾಧನೆ ಮಾಡಬೇಕು. ಒಳಗಿನ ಸ್ವರೂಪ ಇಂಥದ್ದು ಅಂತ ತಿಳಿಸ್ತಾರೆ. ಆಗ ಆ ಸ್ವರೂಪಕ್ಕೆ ಸರಿಯಾಗಿ ಬಿಂಬರೂಪ ಇರ್ತದೆ. ಲಿಂಗದೇಹ ಜೀವನ ಸ್ವರೂಪಕ್ಕೆ ಸರಿಯಾಗಿರ್ತದಂತೆ. ಇದು ಸ್ಥೂಲ ದೇಹ, ಒಳಗಿನ ಸ್ವರೂಪಕ್ಕೆ ಸರಿಯಾಗಿರೋದಿಲ್ಲ. ಒಳಗಿನ ಸ್ವರೂಪ ಯಾವುದೋ ಸ್ಥೂಲ ದೇಹ ಯಾವುದೋ ಆಗಿರುತ್ತೆ. ಲಿಂಗದೇಹ ಮಾತ್ರ ಸ್ವರೂಪ ದೇಹದಂತೆ ಲಿಂಗದೇಹ ಇರ್ತದಂತೆ, ಅದೇ ಆಕಾರದ್ದು. ಒಳಗಿನ ಸ್ವರೂಪ ಜೀವನ ಸ್ವರೂಪ ಹೆಣ್ಣಾಗಿದ್ದರೆ ಲಿಂಗದೇಹ ಹೆಣ್ಣಿನ ಆಕಾರದ್ದೇ ಇರ್ತದೆ. ಒಳಗಿನ ಸ್ವರೂಪ ಜೀವನ ಸ್ವರೂಪ ಒಂದು ಪಶು ಆಗಿದ್ದರೆ ಲಿಂಗದೇಹ ಪಶುವಿನ ಆಕಾರದ್ದೇ ಇರ್ತದಂತೆ. ಅದಕ್ಕೆ ಅದನ್ನು ಲಿಂಗದೇಹ ಅಂತ ಹೆಸರು ಬಂದದ್ದೇ ಅದಕ್ಕೆ. ಲಿಂಗ ಅಂದರೆ ಏನು? ಲಿಂಗ ಅಂತಂದರೆ ಜ್ಞಾಪಕ. ಲೀನಂ ಗಮಯತೀತಿ ಲಿಂಗಂ, ಅದರ ಶಬ್ದ ನಿಷ್ಪತ್ತಿನೇ ಹಾಗೆ. ಒಳಗಡೆ ಅಡಗಿದ್ದನ್ನು ತೋರಿಸ್ತಕ್ಕಂಥದ್ದು ಅದು ಲಿಂಗ. ಬೆಂಕಿ ಪರ್ವತದಲ್ಲಿ ಅಡಗಿರ್ತದೆ, ಒಳಗಡೆ ಇರ್ತದೆ, ನಮಗೆ ಕಾಣಿಸೋದಿಲ್ಲ, ದೂರ ಇರ್ತೇವೆ. ಅಲ್ಲಿ ಇದ್ದಂಥ ಬೆಂಕಿಯನ್ನು ನಮಗೆ ತಿಳಿಸೋದು ಯಾವುದು? ಹೊಗೆ. ಮೇಲೆ ಹೊಗೆ ಬಂದಾಗ ಅಲ್ಲಿ ಬೆಂಕಿ ಹತ್ತಿದೆ ಅಂತ ತಿಳ್ಕೊಳ್ತೀವಿ. ಹೀಗೆ ಲೀನವಾದ ಅಗ್ನಿಯನ್ನು ಗಮಯತಿ ತಿಳಿಸುವಂತಹದ್ದು ಹೊಗೆ. ಆದ್ದರಿಂದ ಅದಕ್ಕೆ ಲಿಂಗ ಅಂತ ಕರೀತಾರೆ, ಧೂಮಲಿಂಗ ಅಂತ. ಧೂಮಲಿಂಗದಿಂದ ಬೆಂಕಿಯನ್ನು ಊಹೆ ಮಾಡೋದು ಅಂತ ಶಾಸ್ತ್ರದಲ್ಲಿ ಉಂಟು. ಹಾಗೆ ಲಿಂಗದೇಹ ಅಂತ ಹೆಸರು ಯಾಕೆ ಅಂದರೆ, ಆ ಒಳಗಡೆ ಇದ್ದಂಥ ಜೀವನ ಸ್ವರೂಪವನ್ನು ತಿಳಿಸೋದು ಈ ಹೊರಗಿರುವ ಲಿಂಗದೇಹ. ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಈ ಸ್ಥೂಲ ದೇಹ. ಇದು ಗೊತ್ತಾಗುವುದಿಲ್ಲ, ಸ್ಥೂಲ ದೇಹ ಯಾವುದೋ ಬಂದುಬಿಡ್ತದೆ, ಲಿಂಗದೇಹ ಮಾತ್ರ ಜೀವನಿಗಿದ್ದ ಹಾಗೆ ಇರ್ತದೆ. ಆದ್ದರಿಂದ ಲಿಂಗದೇಹದ ಒಳಗಿರುವ ಸ್ವರೂಪ ದೇಹವನ್ನು ಬಿಂಬೋಪದೇಶಕ್ಕೆ ಗುರುಗಳು ಹೇಳ್ತಾರಂತೆ, ನಿನ್ನ ಸ್ವರೂಪ ಇಂಥದ್ದು. ಅದರ ಒಳಗಡೆ ಬಿಂಬರೂಪಿ ಪರಮಾತ್ಮ ಅದೇ ಆಕಾರದಲ್ಲಿ ಇರ್ತಾನೆ. ಒಂದು ವೇಳೆ ಸ್ಥೂಲ ದೇಹದ ಒಳಗಿರುವ ಆ ಜೀವನ ಸ್ವರೂಪ ಪಶುವಾಗಿದ್ದರೆ, ಯಾವುದೋ ಒಂದು ಸಿಂಹವಾಗಿದ್ದರೆ, ಪರಮಾತ್ಮನ ಒಳಗಿನ ಬಿಂಬರೂಪವು ಅದೇ ಆಕಾರದಲ್ಲಿ ಇರ್ತದೆ. ನಮ್ಮ ಮುಖದಲ್ಲಿ ಅವನ ಮುಖ, ನಮ್ಮ ಕೈಯಲ್ಲಿ ಕೈ, ಈ ರೀತಿ ಇರೋದು ಅದು ಪರಮಾತ್ಮನ ಬಿಂಬ ಸ್ವರೂಪ ಆಗಿರ್ತದೆ. ಮುಖೇ ಮುಖಂ, ಪಾದೇ ಪಾದ, ಕೈಯಲ್ಲಿ ಕೈ, ಹೊಟ್ಟೆಯಲ್ಲಿ ಹೊಟ್ಟೆ, ಈ ರೀತಿ ಇರ್ತದೆ. ಅಂಥ ಸ್ವರೂಪವನ್ನು ಉಪದೇಶ ಮಾಡ್ತಾರೆ, ಯೋಗ್ಯವಾದ ಬಿಂಬರೂಪವನ್ನು ಉಪದೇಶ ಮಾಡ್ತಾರೆ. ಆಮೇಲೆ ಆ ಬಿಂಬರೂಪದಲ್ಲಿ ಎಷ್ಟು ಗುಣಗಳನ್ನು ನಿನಗೆ ಉಪಾಸನೆ ಮಾಡೋ ಯೋಗ್ಯತೆ ಇದೆ, ಅಷ್ಟು ಗುಣಗಳನ್ನು ಮಾತ್ರ ಉಪಾಸನೆ ಮಾಡು ಅಂತ ಅದನ್ನು ಹೇಳ್ತಾರೆ. ಮನುಷ್ಯರಾಗಿದ್ದರೆ ಸಚ್ಚಿದಾನಂದ ಆತ್ಮೇತಿ, ಸತ್ಚಿತ್ ಆನಂದ ಆತ್ಮ, ಈ ನಾಲ್ಕು ಗುಣ ಉಪಾಸನೆ ಮಾಡು ಅಂತಾರೆ. ದೇವತೆಗಳಾಗಿದ್ದರೆ ಯಥಾಕ್ರಮಂ ಬಹುಗುಣೈಹಿ, ದೇವತೆಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಬ್ರಹ್ಮಣಾತು ಅಖಿಲೈರ್ಗುಣೈಹಿ, ಚತುರ್ಮುಖ ಬ್ರಹ್ಮದೇವರು ಮಾತ್ರ ಅನಂತ ವೇದಗಳು ಹೇಳುವ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಬ್ರಹ್ಮದೇವರು. ದೇವತೆಗಳಲ್ಲಿ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಮನುಷ್ಯರಿಗೆ ಬಂದಾಗ ನಾಲ್ಕೇ ಗುಣ, ಸತ್ ಚಿತ್ ಆನಂದ ಆತ್ಮ, ನಿರಂತರ ಉಪಾಸನೆ ಮಾಡೋದು ಹಾಗೆ. ಜ್ಞಾನ ಪಡಿಬಹುದು, ತಿಳ್ಕೊಳ್ಬಹುದು ಅನಂತ ಗುಣ ಯಾವ್ಯಾವ ಗುಣ ಇದೆ ಅಂತ. ತನ್ಮಯತೆಯಿಂದ ಧ್ಯಾನ ಮಾಡಬೇಕಾದ್ರೆ ಈ ನಾಲ್ಕು ಗುಣ, ಇದನ್ನು ಅವರೇ ಉಪದೇಶ ಮಾಡ್ತಾರೆ ಬಿಂಬೋಪದೇಶಕ ಗುರುಗಳು. ನಿನ್ನ ಸ್ವರೂಪ ಯಾವುದು, ಬಿಂಬರೂಪ ಯಾವುದು, ಎಷ್ಟು ಗುಣ ಉಪಾಸನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಎಷ್ಟೋ ಕಾಲ ಆ ಬಿಂಬ ಉಪಾಸನೆ ಮಾಡಬೇಕು. ಹೀಗೆ ಮೊದಲು ಭಾಷ್ಯ ಗುರುಗಳು, ಅವರಿಂದ ಸನ್ಮಾರ್ಗಕ್ಕೆ ಪ್ರವೇಶ, ಕರ್ಮಾನುಷ್ಠಾನ, ಶಾಸ್ತ್ರಶ್ರವಣ ಇದೆಲ್ಲ ಆದಮೇಲೆ ಎಷ್ಟೋ ಜನ್ಮ ಬಿಂಬೋಪದೇಶಕ ಗುರುಗಳು ಬಂದಮೇಲೆ ಬಿಂಬೋಪಾಸನೆ. ಆ ಬಿಂಬೋಪಾಸನೆ ಮಾಡ್ತಾ ಮಾಡ್ತಾ ಬಿಂಬರೂಪದ ಸಾಕ್ಷಾತ್ಕಾರ ಆಗ್ತದೆ, ಅವನ ಬಿಂಬರೂಪದ ಸಾಕ್ಷಾತ್ಕಾರ ಆಗ್ತದೆ. ಅದು ಮೋಕ್ಷಕ್ಕೆ ಕಾರಣ. ಯಾವುದ್ಯಾವುದೋ ಸಾಕ್ಷಾತ್ಕಾರ ಆದರೆ ಆಗುವುದಿಲ್ಲ. ಕಂಸನಿಗೂ ಕೂಡ ಕೃಷ್ಣನ ಸಾಕ್ಷಾತ್ಕಾರ ಆಗಿತ್ತು, ದುರ್ಯೋಧನನಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗಿತ್ತು. ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ಯಾರು ಕರೆಯುವುದಿಲ್ಲ. ಕಂಸ ಅಪರೋಕ್ಷ ಜ್ಞಾನಿ ಯಾಕೆಂದರೆ ಕೃಷ್ಣನ್ ನೋಡಿದ್ದ ಅಂತ. ಏನು ನೋಡಿ, ಯಾಕೆ ನೋಡಿದ್ದ, ಯಾವ ದೃಷ್ಟಿಯಿಂದ ನೋಡಿದ್ದ, ಅದು ಅಪರೋಕ್ಷ ಜ್ಞಾನಿಗಳಲ್ಲಿ ಅವರವರ ಬಿಂಬರೂಪದ ಸಾಕ್ಷಾತ್ಕಾರ ಆಗ್ತದೆ. ಆದಮೇಲೆ ಪ್ರಾರಬ್ಧ ಕರ್ಮದ ಅನುಭೋಗ ಮೊದಲಿಂದ ಆಗಿರ್ತಾ ನಡೀತಾ ಇರ್ತದೆ. ಪ್ರಾರಬ್ಧ ಶೇಷ ಅಪರೋಕ್ಷ ಜ್ಞಾನ ಆದಮೇಲೆ ಉಳಿದದ್ದು ಪ್ರಾರಬ್ಧ ಶೇಷ. ಆ ಪ್ರಾರಬ್ಧ ಶೇಷದ ಅನುಭೋಗ ಆಗಬೇಕು. ಅದೆಲ್ಲ ಅನುಭೋಗ ಆದಮೇಲೆ ಆವಾಗ ಬ್ರಹ್ಮದೇವರ ಸಾಧನೆ ಮುಗೀತದೆ. ಆವಾಗ ಚತುರ್ಮುಖ ಬ್ರಹ್ಮದೇವರು ಈ ಪ್ರಾರಬ್ಧ ಕರ್ಮ ಯಾರ್ದು ಮುಗಿದಿರ್ತದೆ, ಪ್ರಾರಬ್ಧ ಕರ್ಮ ಶೇಷಸ್ತು ವಿರಜಾ ತರಣಾವಧಿ, ವಿರಜಾ ನದಿ ಸ್ನಾನದ ತನಕ ಪ್ರಾರಬ್ಧ ಶೇಷ ಅನುಭೋಗ ಮಾಡ್ತಾ ಇರು, ಉಳಿದ ಕರ್ಮಗಳೆಲ್ಲ ನಾಶ ಆಗಿಬಿಟ್ಟಿರ್ತದೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಿದ ಕರ್ಮ ಲೇಪ ಆಗೋದಿಲ್ಲ. ಆಮೇಲೆ ಬ್ರಹ್ಮದೇವರ ಜೊತೆಗೆ ವಿರಜಾ ನದಿ ಸ್ನಾನ, ಅದು ವಿರಜಾ ನದಿಯು ಕೂಡ ಎರಡಿದೆ, ಎರಡು ವಿರಜಾ ನದಿ. ನಿನ್ನೆ ಒಂದು ವಿರಜಾ ನದಿ ಮಾತ್ರ ಹೇಳಿದ್ದೆ, ಎರಡಿದೆ ಅಂದರೆ ಒಂದೇ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ಜೀವರಾಶಿಗಳನ್ನು ಹೇಳಿದೆ. ಪ್ರತೀಕಾಲಂಬನರು ವಿರಜಾ ನದಿಯಲ್ಲಿ ಮುಳುಗೋದು ಬ್ರಹ್ಮಾಂಡದ ಒಳಗಿದ್ದಂಥ ವಿರಜಾ ನದಿ, ಏಳು ಪ್ರಾಕಾರ, ಆಮೇಲೆ ವಿರಜಾ ನದಿ ಅದು ದಾಟಿದ ಮೇಲೆ ಪರಮಾತ್ಮನ ನಗರ ಅಯೋಧ್ಯ ನಗರ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡುವವರು ಪ್ರತೀಕಾಲಂಬನರು ಬ್ರಹ್ಮಾಂಡದ ಒಳಗೆ. ಬ್ರಹ್ಮಾಂಡ ನಾಶ ಆದಮೇಲೆ ಅದು ಲಯಸಂಧಿಯಲ್ಲಿ ಬರ್ತದೆ, ಇವತ್ತು ಹೇಳಬೇಕಾದ ಲಯಸಂಧಿಯಲ್ಲಿ ಆ ವಿಚಾರ. ಬ್ರಹ್ಮಾಂಡ ಲಯ ಆದಮೇಲೆ, ಬ್ರಹ್ಮಾಂಡ ನಾಶ ಆದಮೇಲೆ, ಆಮೇಲೆ ಅಪ್ರತೀಕಾಲಂಬನರು ಅಂತ ಜೀವರಿದ್ದಾರೆ ವ್ಯಾಪ್ತೋಪಾಸಕರು, ಅವರು ಸ್ನಾನ ಮಾಡುವ ವಿರಜಾ ನದಿ ಅಲ್ಲಿ ಅಭಿವ್ಯಕ್ತ ಆಗ್ತದೆ. ಬ್ರಹ್ಮಾಂಡ ನಾಶ ಆದಮೇಲೆ ಪ್ರಧಾನ ಪರಮವ್ಯೋಮನೋಹೋ ಅಂತಂದರೆ ಬ್ರಹ್ಮಾಂಡದ ಮೇಲೆ ಒಂಬತ್ತು ಆವರಣ ಇದೆಯಲ್ಲ, ಅದರಲ್ಲಿ ಪ್ರಧಾನ ಆವರಣ ಅಂತ ಒಂದು, ಅದಾದ ಮೇಲೆ ಅವ್ಯಾಕೃತ ಆಕಾಶ ಅಂತ ಮತ್ತೊಂದಿದೆ. ಆ ಪ್ರಧಾನ ಆವರಣ ಮತ್ತು ಅವ್ಯಾಕೃತ ಆಕಾಶ ಅದರ ಮಧ್ಯದಲ್ಲಿ ಈ ವಿರಜಾ ನದಿ ಅಲ್ಲಿ ಅಭಿವ್ಯಕ್ತ ಆಗ್ತದಂತೆ. ವಿರಜಾ ನದಿ ನಾಶ ಆಗುವುದಿಲ್ಲ, ಲಕ್ಷ್ಮೀ ಸ್ವರೂಪ. ಅದರಿಂದ ಬ್ರಹ್ಮಾಂಡ ನಾಶ ಆಗುವಾಗ ಬ್ರಹ್ಮಾಂಡದ ಒಳಗಡೆ ವೈಕುಂಠದಲ್ಲಿ ಏಳು ಪ್ರಾಕಾರ ಆದಮೇಲಿದ್ದಂಥ ವಿರಜಾ ನದಿ ಲಕ್ಷ್ಮೀದೇವಿ ಅವಳು ಅಲ್ಲಿ ವ್ಯಕ್ತಳಾಗ್ತಾಳೆ. ಬ್ರಹ್ಮಾಂಡದ ಹೊರಗಡೆ ಒಂಬತ್ತು ಆವರಣ ಇರ್ತದೆ, ಮೊದಲು ಪೃಥ್ವಿ ಆವರಣ, ಆಮೇಲೆ ಜಲಾವರಣ, ಜಲಾವರಣ ಆದಮೇಲೆ ಅಗ್ನಿ ಆವರಣ, ಆಮೇಲೆ ವಾಯು ಆವರಣ, ಆಕಾಶ ಆವರಣ, ಅಹಂಕಾರ ತತ್ವದ ಆವರಣ, ಮಹತ್ತತ್ವದ ಆವರಣ, ಆಮೇಲೆ ತಮೋಗುಣದ ಆವರಣ, ರಜೋಗುಣದ ಆವರಣ, ಸತ್ವಗುಣದ ಆವರಣ, ಆಮೇಲೆ ಅವ್ಯಾಕೃತ ಆಕಾಶ. ಪ್ರಧಾನ ಪರಮವ್ಯೋಮನೋಹ ಅಂತಂದರೆ ಈ ಸತ್ವಗುಣದ ಆವರಣ ಮತ್ತು ಅವ್ಯಾಕೃತ ಆಕಾಶ, ಅದೆರಡರ ಮಧ್ಯದಲ್ಲಿ ಬ್ರಹ್ಮಾಂಡದ ಹೊರಗೆ ವಿರಜಾ ನದಿ ಅಭಿವ್ಯಕ್ತ ಆಗ್ತದೆ. ವ್ಯಾಪ್ತೋಪಾಸಕರನ್ನು ಬ್ರಹ್ಮದೇವರು ಆ ವಿರಜಾನದಲ್ಲಿ ಸ್ನಾನ ಮಾಡಿಸ್ತಾರೆ. ಆವಾಗ ಅವರಿಗೆ ಲಿಂಗದೇಹ ಭಂಗ ಆಗ್ತದೆ, ತಾವು ಮಾಡಿ ಲಿಂಗದೇಹ ಭಂಗ ಮಾಡಿಕೊಳ್ತಾರೆ. ಎಲ್ಲ ಜೀವರನ್ನು ಕರ್ಕೊಂಡು ಪರಮಾತ್ಮನ ಉದರ ಪ್ರವೇಶ ಮಾಡ್ತಾರೆ ಪ್ರಳಯ ಕಾಲದಲ್ಲಿ. ಹೀಗಿಟ್ಟುಕೊಳ್ಬೇಕು. ಅಂತಿಮಾವರಣ ವ್ಯೋಮನೋಹ ಅಂತರ ವಿರಜಾ ನದಿ ಅಂತ ಇನ್ನೊಂದು ಪ್ರಮಾಣ. ಪ್ರಧಾನ ಪರಮವ್ಯೋಮನೋರ್ ಅಂತರ ವಿರಜಾ ನದಿ ಅಂತ ಒಂದು ವಾಕ್ಯ, ಅಂತಿಮಾವರಣ ವ್ಯೋಮನೋಹ ಅಂತರ ವಿರಜಾ ನದಿ ಅಂತ ಇನ್ನೊಂದು ವಾಕ್ಯ. ಅದರಿಂದ ಬ್ರಹ್ಮಾಂಡದ ಒಳಗೆ ವೈಕುಂಠದಲ್ಲಿ ಏಳು ಪ್ರಾಕಾರ ಆದಮೇಲೆ ವಿರಜಾ ನದಿ, ಪ್ರಧಾನ ವ್ಯೋಮ ಅಂದರೆ ಅಯೋಧ್ಯ ನಗರ, ಪರಮವ್ಯೋಮ ಅಂದರೆ ಪ್ರಧಾನ ಅಂತಂದರೆ ಏಳನೇ ಬಾಗಿಲು, ಏಳನೇ ಕೋಟೆ. ಅದು ನಿನ್ನೆ ಅರ್ಥ ಹೇಳಿದ ಹಾಗೆ. ಹೀಗೆ ಬ್ರಹ್ಮದೇವರು ಜೀವರಾಶಿಗಳನ್ನು ಅಲ್ಲಿ ಲಿಂಗದೇಹ ಭಂಗ ಮಾಡಿಸ್ತಾರೆ. ಲಿಂಗದೇಹ ಭಂಗ ಆದ ಕೂಡಲೇ ಪ್ರಳಯ ಆಗ್ತದೆ. ಯಾಕೆ ಬ್ರಹ್ಮದೇವರು ಸಾಧನೆ ಮುಗಿಸಿ ಅವರು ಲಿಂಗದೇಹ ಭಂಗ ಮಾಡಿಕೊಂಡ್ರು ಅಂದರೆ ಅಷ್ಟೊತ್ತಿಗೆ ಪ್ರಳಯ ಆಗ್ತದೆ. ಪ್ರಳಯ ಆಗುವಾಗ ಪ್ರಳಯ ಆದ ಕೂಡಲೇ ಎಲ್ಲರೂ ಪರಮಾತ್ಮನ ಉದರದ ಒಳಗೆ ಹೋಗ್ತಾರೆ ಜೀವರಾಶಿಗಳು. ಎಲ್ಲ ಜೀವರು ಭಗವಂತನ ಉದರಕ್ಕೆ ಪ್ರವೇಶ ಮಾಡಬೇಕು, ಹೊರಗಡೆ ಯಾರೂ ಇರೋದಿಲ್ಲ. ಪರಮಾತ್ಮ ಅಂಗದಲ್ಲಿದ್ದ ದೇವತೆಗಳು ಒಳಗಡೆ ಹೋಗ್ತಾರೆ. ಆವಾಗ ಕಣ್ಣಿನಲ್ಲಿ ಸೂರ್ಯ, ಕಿವಿಯಲ್ಲಿ ಚಂದ್ರ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಇವರೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಅಂಗದಲ್ಲಿರುವ ದೇವತೆಗಳನ್ನೆಲ್ಲ ಕರ್ಕೊಂಡು ಬ್ರಹ್ಮದೇವರು ಒಳಗೆ ಹೋಗ್ತಾರಂತ ವಾದಿರಾಜರು ಬಹಳ ಚೆನ್ನಾಗಿ ಬರೀತಾರೆ ಅದನ್ನು. ಯಾಕೆ ಅಂದರೆ ಪ್ರಳಯ ಕಾಲ ಅಂದರೆ ಏನು? ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೇ. ಸೃಷ್ಟಿಗಿಂತ ಮುಂಚೆ ಪ್ರಳಯ ಕಾಲದಲ್ಲಿ ಪರಮಾತ್ಮನ ರಾತ್ರಿ ಅದು. ಪ್ರಳಯ ಕಾಲ ಅಂದರೆ ಭಗವಂತ ಲಕ್ಷ್ಮೀ ಭುಜಾಲಿಂಗಿತನಾಗಿ ಮಲಗಿರ್ತಾನಂತೆ. ಲಕ್ಷ್ಮೀ ಭುಜಾಲಿಂಗಿತನಾಗಿ ಪರಮಾತ್ಮ ಮಲಗುವಾಗ ಅವನ ಬಾಯಿಯಲ್ಲಿ ವರುಣ ಇದ್ದರೆ ಲಕ್ಷ್ಮಿ ಎಲ್ಲಿ ಚುಂಬಿಸಬೇಕು ಅಂತ ಕೇಳ್ತಾರೆ ವಾದಿರಾಜ. ಲಕ್ಷ್ಮಿ ಹೇಗೆ ಪರಮಾತ್ಮನ ಜೊತೆಗೆ ಮಲಗಬೇಕು? ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಕಿವಿಯಲ್ಲಿ ಚಂದ್ರ ಇದ್ದಾನೆ, ಅವರು ಏನು ಸರಸ ಸಲ್ಲಾಪ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಲಕ್ಷ್ಮೀ ಭುಜಾಲಿಂಗಿತನಾಗಿ ಪರಮಾತ್ಮ ಮಲಗುವ ಪ್ರಳಯ ಕಾಲದಲ್ಲಿ ಅಂಗಾಂಗದಲ್ಲಿರುವ ದೇವತೆಗಳನ್ನು ಕರ್ಕೊಂಡು ಬ್ರಹ್ಮದೇವರು ಹೊಟ್ಟೆ ಒಳಗೆ ಹೋಗಿಬಿಡ್ತಾರಂತೆ. ಆಗಿರೋದು ಲಕ್ಷ್ಮೀನಾರಾಯಣರು ಮಾತ್ರ. ಇದು ಪ್ರಳಯ ಬಂತು. ಲಿಂಗದೇಹ ಭಂಗ ಆದ ಕೂಡಲೇ ಪ್ರಳಯದಲ್ಲಿ ಎಲ್ಲರೂ ಹೊಟ್ಟೆ ಒಳಗೆ ಸೇರ್ತಾರೆ. ಅಲ್ಲಿಗೆ ಆನಂದಾನುಭವ ಏನೋ ಆಗುದಿಲ್ಲ. ಯಾಕೆ ಅಂತಂದರೆ ಈ ಲಿಂಗದೇಹ ಭಂಗ ಆದರೂ ಜೀವರಿಗೆ ಇನ್ನೊಂದು ಆವರಕ ಇರ್ತದಂತೆ, ಇಚ್ಛಾವರಕ ಅಂತ ಒಂದು ಆವರಕ ಇರ್ತದಂತೆ. ಪ್ರತಿಯೊಬ್ಬ ಜೀವನಿಗೂ ಪ್ರಧಾನವಾದ ಆವರಣ ಆವರಕ ಅಂತಂದರೆ ಪರಮಾತ್ಮನ ಇಚ್ಛಾವರಕ. ಅದೇ ಅವನ ಸ್ವರೂಪಾನಂದ ಅನುಭವ ಆಗದೇ ಇರೋ ಹಾಗೆ ತಡೆಯುವ ಆವರಕ ಅದು. ಆಮೇಲೆ ಲಿಂಗದೇಹ, ಲಿಂಗದೇಹದ ನಂತರದಲ್ಲಿ ಸ್ಥೂಲ ದೇಹದ ತನಕ ಬೇಕಾದಷ್ಟು ಆವರಣಗಳಿದೆ, ಅದೆಲ್ಲ ಅಷ್ಟು ಪ್ರಧಾನ ಅಲ್ಲ, ಎಲ್ಲ ಗೌಣ ಅಂತ. ಅದೆಲ್ಲ ಗೌಣ. ಮುಖ್ಯವಾಗಿ ಪರಮಾತ್ಮನ ಇಚ್ಛಾವರಕ ಅನ್ನೋದೇ ಬಹಳ ಮುಖ್ಯವಾದ ಆವರಕ. ಒಟ್ಟು ಜೀವರಿಗೆ ಎಷ್ಟು ಆವರಕ ಇದೆ ಅಂತಂದರೆ, ಜೀವನ ಮೇಲೆ ಮೊದಲಿರುವ ಆವರಕ ಇಚ್ಛಾವರಕ, ಒಟ್ಟು 25 ಆವರಕ ಇದೆ ನೋಡ್ರಿ ಜೀವರಿಗೆ. ಈ ಸ್ಥೂಲ ದೇಹ ಅನ್ನೋದು ಪೂರ್ತಿ ಹೊರಗಿನ ಆವರಣ. ಜೀವನಿಗೆ ಮೊಟ್ಟ ಮೊದಲಿನ ಆವರಣ ಅಂದರೆ ಪರಮಾತ್ಮನ ಇಚ್ಛೆ. ಅದಾದ ಮೇಲೆ ಲಿಂಗ ಶರೀರ ಎರಡನೇ ಆವರಕ, ಮೂರನೇ ಆವರಕ ಲಿಂಗ ಶರೀರದ ಮೇಲೆ ಇನ್ನೊಂದು ರ್ಯಾಪರ್ ಸುತ್ತಿದ ಹಾಗೆ ಅವ್ಯಕ್ತ ಶರೀರ, ಅದರ ಮೇಲೆ ಅವಿದ್ಯಾವರಣ, ಅದರ ಮೇಲೆ ಕರ್ಮ,